ಅಧ್ಯಾಯ 19. ಯೇಸು ಇದನ್ನೆಲ್ಲ ಹೇಳಿದ ಮೇಲೆ ಗಲೀಲಾಯ ಬಿಟ್ಟು ಯೋರ್ದಾನ್ ನದಿ ಆ ಕಡೆ ಇದ್ದ ಯೂದಾಯದ ಗಡಿ ಪ್ರದೇಶಕ್ಕೆ ಬಂದನು. ತುಂಬಾ ಜನ ಆತನ ಹಿಂದೆ ಹೋದರು. ಅಲ್ಲಿ ಯೇಸು ಜನರ ಕಾಯಿಲೆಗಳನ್ನ ವಾಸಿ ಮಾಡಿದನು. ಆಗ ಫರಿಸಾಯರು ಯೇಸುನ ಪರೀಕ್ಷಿಸೋಕೆ, ಒಬ್ಬ ವ್ಯಕ್ತಿ ಯಾವ ಕಾರಣಕ್ಕೆ ಬೇಕಾದರೂ ಹೆಂಡತಿಗೆ ವಿಚ್ಛೇದನ ಕೊಡಬಹುದಾ ಅಂತ ಕೇಳಿದ್ರು. ಯೇಸು ಅವರಿಗೆ, ನೀವು ಇದನ್ನ ಓದ್ಲಿಲ್ವಾ? ದೇವರು ಆರಂಭದಲ್ಲಿ ಗಂಡು ಮತ್ತು ಹೆಣ್ಣನ್ನು ಸೃಷ್ಟಿ ಮಾಡಿದಾಗಲೇ ಅವರಿಗೆ ಹೀಗಂದನು, ಅದಕ್ಕೆ ಒಬ್ಬ ಪುರುಷ ಅಪ್ಪ ಅಮ್ಮನನ್ನು ಬಿಟ್ಟು ತನ್ನ ಹೆಂಡತಿ ಜೊತೆ ಇರ್ತಾನೆ, ಅವರಿಬ್ಬರು ಒಂದೇ ದೇಹ ಆಗ್ತಾರೆ, ಹಾಗಾಗಿ ಅವರು ಇನ್ನು ಮುಂದೆ ಇಬ್ಬರಲ್ಲ, ಒಂದೇ ಶರೀರ. ಹಾಗಾಗಿ ದೇವರು ಒಂದು ಮಾಡಿದ್ದನ್ನ ಯಾವ ಮನುಷ್ಯನೂ ದೂರ ಮಾಡಬಾರದು ಅಂದನು. ಅವರು ಯೇಸುಗೆ, ಆದರೆ ವಿಚ್ಛೇದನ ಪತ್ರ ಕೊಟ್ಟು ಹೆಂಡತಿನ ಕಳಿಸಿ ಬಿಡೋಕೆ ಮೋಶೆ ಯಾಕೆ ಹೇಳಿದ ಅಂತ ಕೇಳಿದ್ರು. ಅದಕ್ಕೆ ಆತನು, ನಿಮ್ಮ ಮೊಂಡು ಹೃದಯ ನೋಡಿ ಹೆಂಡತಿಗೆ ವಿಚ್ಛೇದನ ಕೊಡೋಕೆ ಮೋಶೆ ಅನುಮತಿ ಕೊಟ್ಟ, ಆದರೆ ದೇವರು ಮೊದಲ ಪುರುಷ ಸ್ತ್ರೀಯನ್ನ ಸೃಷ್ಟಿ ಮಾಡಿದಾಗ ಹಾಗಿರಲಿಲ್ಲ. ಲೈಂಗಿಕ ಅನೈತಿಕತೆ ಕಾರಣ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೆ ಹೆಂಡತಿಗೆ ವಿಚ್ಛೇದನ ಕೊಟ್ಟು ಇನ್ನೊಬ್ಬಳನ್ನ ಮದುವೆ ಆಗುವವನು ವ್ಯಭಿಚಾರಿಯಾಗಿದ್ದಾನೆ ಅಂತ ನಿಮಗೆ ಹೇಳ್ತೀನಿ ಅಂದನು. ಶಿಷ್ಯರು ಆತನಿಗೆ, ಗಂಡ ಹೆಂಡತಿ ಸಂಬಂಧ ಈ ತರ ಇರಬೇಕಂದ್ರೆ ಮದುವೆಯಾಗದೇ ಇರೋದೇ ಒಳ್ಳೆದು ಅಂದ್ರು. ಅದಕ್ಕೆ ಯೇಸು, ನಾನು ಹೇಳೋದನ್ನ ಎಲ್ರಿಗೂ ಮಾಡೋಕ್ಕಾಗಲ್ಲ, ದೇವರ ಸಹಾಯ ಇದ್ರೆ ಮಾತ್ರ ಮಾಡೋಕ್ಕಾಗುತ್ತೆ. ಕೆಲವರಿಗೆ ಹುಟ್ಟಿನಿಂದನೇ ಸಮಸ್ಯೆ ಇರೋದ್ರಿಂದ ಮದುವೆಯಾಗಲ್ಲ, ಇನ್ನೂ ಕೆಲವರಿಗೆ ಮದುವೆ ಮಾಡ್ಕೊಳ್ಳಕ್ಕೆ ಆಗದ ಹಾಗೆ ಮನುಷ್ಯರೇ ಮಾಡಿಬಿಡ್ತಾರೆ. ಆದರೆ ಇನ್ನೂ ಕೆಲವರು ದೇವರ ಆಳ್ವಿಕೆಗಾಗಿ ಮದುವೆ ಮಾಡ್ಕೊಳ್ಳದೇ ಇರ್ತಾರೆ ಅಂದನು. ಆಮೇಲೆ ಜನ ಚಿಕ್ಕ ಮಕ್ಕಳನ್ನ ಯೇಸು ಹತ್ರ ಕರ್ಕೊಂಡು ಬಂದರು. ಆ ಮಕ್ಕಳ ಮೇಲೆ ಯೇಸು ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕು ಅಂತ ಅವರು ಬಯಸಿದ್ರು. ಆದರೆ ಶಿಷ್ಯರು ಅವರಿಗೆ ಬೈದರು. ಆಗ ಯೇಸು, ಆ ಚಿಕ್ಕ ಮಕ್ಕಳನ್ನ ತಡಿಬೇಡಿ, ಅವರು ನನ್ನ ಹತ್ರ ಬರಲಿ, ಈ ಚಿಕ್ಕ ಮಕ್ಕಳ ತರ ಇರೋರೇ ದೇವರ ಆಳ್ವಿಕೆಯಲ್ಲಿ ಇರ್ತಾರೆ ಅಂದನು. ಆಮೇಲೆ ಯೇಸು ಆ ಮಕ್ಕಳಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೋದನು. ಆಗ ಯೇಸು ಹತ್ರ ಒಬ್ಬ ಬಂದು, ಗುರು, ನನಗೆ ಶಾಶ್ವತ ಜೀವ ಸಿಗ್ಬೇಕಾದ್ರೆ ಯಾವ ಒಳ್ಳೆ ಕೆಲಸ ಮಾಡಬೇಕು ಅಂತ ಕೇಳಿದ. ಅದಕ್ಕೆ ಯೇಸು, ಯಾವುದು ಒಳ್ಳೆ ಕೆಲಸ ಅಂತ ನನ್ನನ್ನ ಯಾಕೆ ಕೇಳ್ತಿದ್ಯಾ? ದೇವರನ್ನ ಬಿಟ್ಟು ಬೇರೆ ಯಾರು ಒಳ್ಳೆಯವರಲ್ಲ. ನಿನಗೆ ಶಾಶ್ವತ ಜೀವ ಬೇಕಂದ್ರೆ ದೇವರ ಆಜ್ಞೆಗಳನ್ನ ಪಾಲಿಸ್ತಾ ಇರು ಅಂದನು. ಅವನು, ಯಾವ ಆಜ್ಞೆಗಳನ್ನ ಅಂತ ಕೇಳಿದಾಗ ಯೇಸು, ನೀನು ಕೊಲೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಅಪ್ಪ ಅಮ್ಮಗೆ ಗೌರವ ಕೊಡಬೇಕು, ನಿನ್ನನ್ನು ನೀನು ಪ್ರೀತಿಸೋ ತರ ಬೇರೆಯವರನ್ನೂ ಪ್ರೀತಿಸಬೇಕು ಅಂದನು. ಆ ಯುವಕ, ನಾನು ಇದನ್ನೆಲ್ಲ ಪಾಲಿಸ್ತಾ ಇದ್ದೇನೆ, ನನ್ನಲ್ಲಿ ಇನ್ನೇನಾದರೂ ಕೊರತೆ ಇದೆಯಾ ಅಂತ ಕೇಳಿದ. ಯೇಸು ಅವನಿಗೆ, ನಿನ್ನಲ್ಲಿ ಯಾವುದೇ ಕೊರತೆ ಇರಬಾರದು ಅಂತಿದ್ರೆ ಹೋಗಿ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಆಗ ಸ್ವರ್ಗದಲ್ಲಿ ನಿನಗೆ ಆಸ್ತಿ ಸಿಗುತ್ತೆ, ಆಮೇಲೆ ಬಂದು ನನ್ನ ಶಿಷ್ಯನಾಗು ಅಂದನು. ಈ ಮಾತು ಕೇಳಿ ಆ ಯುವಕ ದುಃಖದಿಂದ ಹೊರಟು ಹೋದ, ಯಾಕಂದರೆ ಅವನ ಹತ್ರ ತುಂಬಾ ಆಸ್ತಿ ಇತ್ತು. ಆಗ ಯೇಸು ಶಿಷ್ಯರಿಗೆ ಹೀಗೆ ಹೇಳಿದನು, ನಿಮಗೆ ನಿಜ ಹೇಳ್ತೀನಿ, ದೇವರ ಆಳ್ವಿಕೆಯಲ್ಲಿ ಇರೋದು ಶ್ರೀಮಂತನಿಗೆ ತುಂಬಾ ಕಷ್ಟ. ನಿಮಗೆ ಮತ್ತೆ ಹೇಳ್ತೀನಿ, ಒಂದು ಒಂಟೆ ಸೂಜಿಯ ತೂತಲ್ಲಿ ಹೋಗೋದು ಸುಲಭ, ಆದರೆ ಒಬ್ಬ ಶ್ರೀಮಂತ ದೇವರ ಆಳ್ವಿಕೆಯಲ್ಲಿ ಇರೋದು ತುಂಬಾ ಕಷ್ಟ. ಶಿಷ್ಯರು ಅದಕ್ಕೆ ಆಶ್ಚರ್ಯದಿಂದ, ಹಾಗಾದ್ರೆ ಯಾರಿಗೆ ತಾನೇ ರಕ್ಷಣೆ ಸಿಗೋಕೆ ಸಾಧ್ಯ ಅಂತ ಕೇಳಿದ್ರು. ಯೇಸು ಅವರನ್ನೇ ನೋಡ್ತಾ, ಮನುಷ್ಯರಿಂದ ಇದು ಅಸಾಧ್ಯ, ಆದರೆ ದೇವರಿಗೆ ಎಲ್ಲಾ ಸಾಧ್ಯ ಅಂದನು. ಆಗ ಪೇತ್ರ, ಗುರು, ನಾವು ಎಲ್ಲಾ ಬಿಟ್ಟು ನಿನ್ನ ಹಿಂದೆ ಬಂದಿದ್ದೀವಿ, ನಮ್ಗೇನು ಸಿಗುತ್ತೆ ಅಂದ. ಆಗ ಯೇಸು ಶಿಷ್ಯರಿಗೆ, ನಿಮಗೆ ನಿಜ ಹೇಳ್ತೀನಿ, ಎಲ್ಲವನ್ನ ಹೊಸದು ಮಾಡಿ ಮನುಷ್ಯಕುಮಾರ ರಾಜನಾಗಿ ಸಿಂಹಾಸನದಲ್ಲಿ ಕೂತುಕೊಳ್ಳುವಾಗ ನನ್ನನ್ನ ಹಿಂಬಾಲಿಸಿದ ನೀವು ಸಹ 12 ಸಿಂಹಾಸನಗಳಲ್ಲಿ ಕೂತು ಇಸ್ರಾಯೇಲಿನ 12 ಕುಲಗಳಿಗೆ ತೀರ್ಪು ಮಾಡ್ತೀರಾ. ನನ್ನ ಶಿಷ್ಯರಾಗಿರೋ ಕಾರಣ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ, ಮಕ್ಕಳು, ಹೊಲ ಗದ್ದೆನ ಬಿಟ್ಟು ಬಂದವನಿಗೆ ಇದೆಲ್ಲ 100 ಪಟ್ಟು ಹೆಚ್ಚು ಸಿಗುತ್ತೆ. ಅಷ್ಟೇ ಅಲ್ಲ, ಶಾಶ್ವತ ಜೀವನೂ ಸಿಗುತ್ತೆ. ಆದ್ರೆ ಮುಂದೆ ಇರೋ ತುಂಬಾ ಜನ ಹಿಂದೆ ಹೋಗ್ತಾರೆ, ಹಿಂದೆ ಇರೋ ತುಂಬಾ ಜನ ಮುಂದೆ ಬರ್ತಾರೆ.